ಗುರುಗಳ ಅರ್ಹತೆಗಳು. ನೈಮಿಷಾರಣ್ಯದಲ್ಲಿ ಋಷಿಗಳು ಸೂತ ಗೋಸ್ವಾಮಿಗಳಿಗೆ ಹೀಗೆ ಹೇಳುತ್ತಾರೆ, ತ್ವಯಾಕಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯದೀತಾನಿ ಧರ್ಮಶಾಸ್ತ್ರಾನಿ ಯಾನ್ಯುತ. ಹೇ ಸೂತ ಗೋಸ್ವಾಮಿಗಳೇ, ನೀವು ಎಲ್ಲ ದುರ್ಗುಣಗಳಿಂದ ಮುಕ್ತರಾಗಿರುವವರು, ನೀವು ಎಲ್ಲ ಶಾಸ್ತ್ರಗಳಲ್ಲಿ ಚೆನ್ನಾಗಿ ಪಳಗಿದವರು, ನಿಪುಣರು, ಧಾರ್ಮಿಕ ಜೀವನದಲ್ಲಿ ಪ್ರಸಿದ್ಧರಾದವರು, ಪುರಾಣಗಳಲ್ಲಿ ಹಾಗೂ ಇತಿಹಾಸಗಳಲ್ಲಿ ಪ್ರಖ್ಯಾತರು, ಏಕೆಂದರೆ ಅವುಗಳನ್ನು ನೀವು ಪಠನವೂ ಮಾಡಿದ್ದೀರಾ ಹಾಗೂ ವಿವರಿಸಿದ್ದೀರಾ ಕೂಡ. ಹೀಗೆ ಹೇಳುತ್ತಾರೆ ಋಷಿಗಳು, ಸೂತ ಗೋಸ್ವಾಮಿಗಳನ್ನು ಹೊಗಳುತ್ತಾರೆ. ಶ್ರೀಲ ಪ್ರಭುಪಾದರು ವಿವರಿಸುತ್ತಾರೆ, ಗೋಸ್ವಾಮಿಗಳು ಅಥವಾ ವ್ಯಾಸದೇವರ ಪ್ರತಿನಿಧಿಯು ಎಲ್ಲ ದುರ್ಗುಣಗಳಿಂದ ಮುಕ್ತರಾಗಿರಬೇಕು. ಕಲಿಯುಗದ ನಾಲ್ಕು ದುರ್ಗುಣಗಳೆಂದರೆ ಸ್ತ್ರೀಯರೊಡನೆ ಅಧರ್ಮವಾದ ಸಂಬಂಧ, ಮಾಂಸಾಹಾರವನ್ನು ತಿನ್ನುವುದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸುವುದು, ಹಾಗೂ ಎಲ್ಲ ರೀತಿಯ ಊಹಾತ್ಮಕ ಜೂಜುವಿನಲ್ಲಿ ತೊಡಗುವುದು. ಒಬ್ಬರು ಗೋಸ್ವಾಮಿಗಳು ವ್ಯಾಸ ಆಸನದ ಮೇಲೆ ಧೈರ್ಯವಾಗಿ ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ ಈ ಎಲ್ಲ ದುರ್ಗುಣಗಳಿಂದ ಮುಕ್ತರಾಗಿರಬೇಕು. ವ್ಯಾಸ ಆಸನ ಅಂದರೆ ಗುರುಗಳು ಕುಳಿತುಕೊಳ್ಳುವ ಆಸನ, ಅಲಂಕೃತವಾಗಿರುವ ಆಸನ. ಗುರುಗಳು ವ್ಯಾಸದೇವರ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್. ಅಂತಹ ಒಂದು ಜಾಗದಲ್ಲಿ ಕುಳಿತುಕೊಳ್ಳಬೇಕೆಂದರೆ ಅಷ್ಟೊಂದು ಸುಲಭವಲ್ಲ. ಒಬ್ಬರು ನಾಲ್ಕು ದುರ್ಗುಣಗಳಿಂದ ಮುಕ್ತರಾಗದೇ ಇದ್ದರೆ ಅವರನ್ನು ವ್ಯಾಸ ಆಸನದ ಮೇಲೆ ಕುಳಿತುಕೊಳ್ಳಲು ಬಿಡಬಾರದು. ಯಾರೇ ಆಗಲಿ ಅವರನ್ನು ಬಿಡಬಾರದು. ನಡತೆಯಲ್ಲಿ ನಿರ್ಮಲನಾಗಿರಬೇಕು, ಸ್ಪಾಟ್ಲೆಸ್, ಸ್ಪಾಟ್ಲೆಸ್ ಇನ್ ಕ್ಯಾರೆಕ್ಟರ್ ಎಂದು ಹೇಳುತ್ತಾರೆ ಪ್ರಭುಪಾದರು. ನಂತರ ಬರೀ ನಾಲ್ಕು ಅನೀತಿಗಳಿಂದ ದೂರವಿದ್ದರೆ ಸಾಲದು. ವ್ಯಾಸ ಆಸನದ ಮೇಲೆ ಕುಳಿತುಕೊಳ್ಳಲು ಬರೀ ನಾಲ್ಕು ದುರ್ಗುಣಗಳಿಂದ ದೂರವಿದ್ದರೆ ಸಾಲದು. ವೇದಗಳಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ ನಿಪುಣನಾಗಿರಬೇಕು. ಪುರಾಣಗಳು ಕೂಡ ವೇದಗಳ ಭಾಗವೇ, ನಂತರ ಚರಿತ್ರೆಗಳು ಕೂಡ ವೇದಗಳ ಅಂಶವೇ. ರಾಮಾಯಣ, ಮಹಾಭಾರತ ಈ ರೀತಿಯ ಚರಿತ್ರೆಗಳು ಕೂಡ ವೇದಗಳ ಅಂಶವೇ. ಇಂತಹ ಎಲ್ಲ ಭಾಗಗಳಲ್ಲಿ, ಚರಿತ್ರೆಗಳಲ್ಲಿ ಕೂಡ ಚತುರನಾಗಿರಬೇಕು. ಮತ್ತೆ ಗೋಸ್ವಾಮಿ ಕೇಳುವುದು ಮಾತ್ರವಲ್ಲ, ಕೇಳಿರುವುದನ್ನು ಮತ್ತೆ ಇತರರಿಗೆ ಹೇಳಬೇಕು, ವಿವರಿಸಬೇಕು. ಕೇಳಿದ್ದನ್ನು ಹೇಳುವುದು ಕೇಳುವುದಕ್ಕಿಂತ ತುಂಬ ಮುಖ್ಯವಾದದ್ದು. ಶಾಸ್ತ್ರಗಳನ್ನು ಚೆನ್ನಾಗಿ ಕೇಳಿದಾಗ, ಹೇಳಿದಾಗ ಅವುಗಳ ತತ್ವಗಳನ್ನು, ಜ್ಞಾನವನ್ನು ಬಾಳಿನಲ್ಲಿ ಹೊಂದಿಸಿಕೊಳ್ಳಬಹುದು. ಕೇಳುವುದಕ್ಕೆ ನಾವು ಶ್ರವಣಂ ಎಂದು ಹೇಳುತ್ತೇವೆ, ಮತ್ತೆ ವಿವರಿಸುವುದಕ್ಕೆ ಕೀರ್ತನಂ ಎಂದು ಹೇಳುತ್ತೇವೆ. ಈ ಎರಡು ಪ್ರಕ್ರಿಯೆಗಳು, ಶ್ರವಣಂ ಹಾಗೂ ಕೀರ್ತನೆಗಳು, ಆಧ್ಯಾತ್ಮಿಕ ಪ್ರಗತಿಗೆ ತುಂಬಾ ಮುಖ್ಯವಾದದ್ದು, ಪ್ರಧಾನವಾಗಿ ಮುಖ್ಯವಾದದ್ದು. ಯಾರು ಸರಿಯಾದ ಜಾಗದಿಂದ ಆಧ್ಯಾತ್ಮಿಕ ಜ್ಞಾನವನ್ನು ನಮ್ರರಾಗಿ ಪಡೆದಿದ್ದಾರೋ, ಸ್ವೀಕರಿಸಿದ್ದಾರೋ, ಅಂತಹವರು ಸರಿಯಾಗಿ ಚೆನ್ನಾಗಿ ಅರ್ಥವಾಗುವಂತೆ ವಿಷಯಗಳನ್ನು ಇತರರಿಗೆ ವಿವರಿಸಬಲ್ಲರು. ಈ ರೀತಿಗಳಲ್ಲಿ ಕೆಲವು ಗುರುಗಳ ಅರ್ಹತೆಗಳನ್ನು ಶ್ರೀಲ ಪ್ರಭುಪಾದರು ಆಗಲೇ ಹೇಳಿದ ಶ್ಲೋಕದಲ್ಲಿ ವಿವರಿಸುತ್ತಾರೆ. ಉಪದೇಶಾಮೃತದಲ್ಲಿ ಗುರುಗಳ ಅರ್ಹತೆಗಳನ್ನು ಇನ್ನೂ ವಿವರಿಸಿದೆ. ವಾಚೋವೇಗಂ ಮನಸಃ ಕ್ರೋಧವೇಗಂ ಜಿಹ್ವಾವೇಗಂ ಉದರೋಪಸ್ಥವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಂ ಅಪೀಮಾಂ ಪೃಥಿವೀಂ ಸಶಿಷ್ಯಾತ್. ನಮ್ಮ ದೇಹದಲ್ಲಿ ಅನೇಕ ವೇಗಗಳು ಉಂಟು. ಈಗ ಮಾತು ಎಂಬುದೊಂದುಂಟು. ಈ ನಮ್ಮ ಬಾಯಿ ಬೇಡದಿರುವವುಗಳನ್ನು ಮಾತನಾಡುತ್ತಲೇ ಇರುತ್ತದೆ. ಇದು ವಾಚೋವೇಗಂ, ವಾಕ್, ಮಾತಿನ ವೇಗ. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ಶ್ವವಿಟ್ ವರ ಹೋಸ್ಟ ಕರೈಹಿ ಸಂಸ್ತುತ ಪುರುಷ ಪಶು ನಯತ್ ಕರ್ಣ ಪಥೋಪೇತೋ ಜಾತು ನಾಮ ಗದಾಗ್ರಜ ಬಿಲೆ ಬತೋರು ಕ್ರಮ ವಿಕ್ರಮಾನ್ಯೇ ನ ಶೃಣ್ವತಃ ಕರ್ಣ ಪುಟೇ ನರಸ್ಯ ಜಿಹ್ವಾಸತಿ ದಾರ್ದುರಿಕೇವ ಸೂತ ನ ಚೋಪಾಗಾಯತ್ಯುರುಗಾಯ ಗಾತಾ ಜೀವಂಚವೋ ಭಾಗವತಾಂಗ್ರಿರೇಣು ನ ಜಾತುಮರ್ತ್ಯೋಭಿಲಭೇತಯಸ್ತು ಶ್ರೀ ವಿಷ್ಣು ಪದ್ಯ ಮನುಜಸ್ತುಲಸ್ಯಾಹ ಶ್ವಸಾಂಚವೋ ಯಸ್ತು ನ ವೇದ ಗಂಧಂ. ಕೃಷ್ಣ ಪ್ರಜ್ಞೆಯೇ ಇಲ್ಲದ ಒಬ್ಬ ವ್ಯಕ್ತಿಯು ಪ್ರಜೆಗಳ ಬಳಿ ದೊಡ್ಡ ವ್ಯಕ್ತಿ ಎಂದು ಹೆಸರು ಪಡೆಯಬಹುದು, ಅನಿಸಿಕೊಳ್ಳಬಹುದು. ಆದರೆ ಅವನು ಒಂದು ಜಂತುವಿಗೆ ಸಮಾನನು. ಒಂದು ದೊಡ್ಡ ಜಂತು, ತುಂಬ ಶಕ್ತಿಯುಳ್ಳ ಜಂತು, ಸಹಜವಾಗಿ ನಾಯಿ, ಹಂದಿ, ಒಂಟೆ ಹಾಗೂ ಕತ್ತೆಗಳಿಂದ ಹೊಗಳಲ್ಪಡುತ್ತದೆ. ಇಂತಹ ಜಂತುಗಳಿಂದ ಹೊಗಳಲ್ಪಡುವುದರಿಂದ ಏನು ಪ್ರಯೋಜನ? ಯಾರು ಭಗವಂತನ ಬಗ್ಗೆ ಕಿವಿಯನ್ನು ಕೊಟ್ಟು ಕೇಳುವುದಿಲ್ಲವೋ ಅವನ ಕಿವಿಯ ತೂತುಗಳು ಏನಕ್ಕೂ ಪ್ರಯೋಜನವಿಲ್ಲದ ನೆಲದಲ್ಲಿ ಇರುವ ತೂತುಗಳ ಹಾಗೆ. ಅಂತಹ ವ್ಯಕ್ತಿಗೆ ನಾಲಿಗೆಯು ಇರಬಹುದು, ಆದರೆ ಆ ನಾಲಿಗೆಯು ಕಪ್ಪೆಯ ನಾಲಿಗೆ ಹಾಗೆ. ಕಪ್ಪೆಯ ನಾಲಿಗೆಯು ಬೇಡದಿರುವ ಶಬ್ದಗಳನ್ನು ಮಾಡುತ್ತಲೇ ಇರುತ್ತದೆ. ಆ ಶಬ್ದವು ತನ್ನ ಮೃತ್ಯುವಿಗೆ ಕಾರಣವಾಗುತ್ತದೆ, ಹಾವನ್ನು ಆಹ್ವಾನಿಸುತ್ತದೆ. ಆ ಶಬ್ದದಿಂದ ಹಾವಿಗೆ ಕಪ್ಪೆ ಇರುವ ಜಾಗವು ಗೊತ್ತಾಗಿ ತಿಂದು ಸಾಯಿಸುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ಪರಿಶುದ್ಧ ಭಕ್ತರ ಚರಣ ಕಮಲಗಳ ಧೂಳಿ ಅವಕಾಶವನ್ನು ಉಪಯೋಗಿಸಿಕೊಳ್ಳದೇ ಇದ್ದರೆ ಅಥವಾ ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸುವ ತುಳಸಿ ದಳಗಳ ಸುವಾಸನೆಯನ್ನು ಗ್ರಹಿಸದೇ ಇದ್ದರೆ ಅವನು ಕೆಲಸಗಳನ್ನು ಮಾಡುತ್ತಾ ಇದ್ದರೂ ಬದುಕಿದ್ದರೂ ಸತ್ತ ಹಾಗೆ, ಶವದ ಹಾಗೆ. ನೋಡಿ, ಈ ರೀತಿಯಲ್ಲಿ ಬಯ್ಯುತ್ತದೆ ಶಾಸ್ತ್ರವು. ಶ್ರೀಮದ್ ಭಾಗವತದಲ್ಲಿ ಮತ್ತೊಂದು ಕಡೆ ಹೀಗೆ ಹೇಳಿದೆ, ನಿವೃತ್ತ ತರ್ಷರ್ ಉಪಗೀಯಮಾನಾತ್ ಬವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಜ್ಞಾತ್. ಪ್ರಾಣಿ ಕೊಲೆಗಾರ ಅಥವಾ ಆತ್ಮಹಂತಕನನ್ನು ಬಿಟ್ಟು ಭಗವಂತನ ಬಗ್ಗೆ ಯಾರು ತಾನೇ ಕೇಳುವುದಿಲ್ಲ? ಭಗವಂತನ ಲೀಲೆಗಳನ್ನು ಈ ಭೌತಿಕ ಪ್ರಪಂಚದ ಕೊಳಕಿನಿಂದ ಬಿಡುಗಡೆಯಾದವರು ಕೇಳುತ್ತಲೇ ಇರುತ್ತಾರೆ, ಆನಂದಿಸುತ್ತಲೇ ಇರುತ್ತಾರೆ. ಮತ್ತೊಂದು ಕಡೆ ಭಾಗವತದಲ್ಲಿ ಹೇಳಿದೆ, ನ ತೀರ್ಥ ಪದ ಸೇವಾಯೈ ಜೀವನ್ ಅಪಿ ಮೃತೋಹಿ ಸಹ. ಒಬ್ಬ ವ್ಯಕ್ತಿಯು ಜೀವಿಸುತ್ತಿರಬಹುದು, ಉಸಿರಾಡುತ್ತಿರಬಹುದು, ಆದರೆ ಭಗವಂತನ ದಾಸರ ಚರಣ ಕಮಲಗಳಿಗೆ ಸೇವೆಯನ್ನು ಮಾಡದೇ ಇದ್ದರೆ ಅವನು ಮರಣಿಸಿದ ಶವದ ಹಾಗೆ ಲೆಕ್ಕ, ಅವನು ಬದುಕಿದ್ದರೂ ಮರಣಿಸಿದಂತೆಯೇ ಲೆಕ್ಕ. ನೋಡಿ, ಈ ರೀತಿಯಲ್ಲಿ ಹೇಳಿದೆ. ಆದ್ದರಿಂದ ಈ ವಾಕ್ ಮಾತು ವಾಚೋವೇಗವನ್ನು ನಾವು ನಿಯಂತ್ರಿಸಬೇಕು. ಭಗವಂತನ ಮಾತಲ್ಲದೆ ಬೇರೇನನ್ನು ಮಾತನಾಡಬಾರದು, ಅವನಿಗೆ ಸಂಬಂಧವಿಲ್ಲದ ಮಾತುಗಳನ್ನು ನುಡಿಯಬಾರದು. ಆಗ ನಾವು ವಾಚೋವೇಗವನ್ನು ನಿಯಂತ್ರಿಸಿದಂತೆ ಆಗುತ್ತದೆ. ಏನನ್ನು ಮಾತನಾಡದೇ ಇರುವುದು ಸಾಧ್ಯವಾಗದ ಕೆಲಸ. ಬಾಯಿರುವುದು ಮಾತನಾಡುವುದಕ್ಕೆ, ಹೀಗಾಗಿ ಏನನ್ನು ಮಾತನಾಡಲು ಇರಲು ಸಾಧ್ಯವೇ ಇಲ್ಲ. ಇದು ಸತ್ಯ. ಆದರೆ ಭಗವಂತನ ಹಾಗೂ ಭಗವಂತನ ಭಕ್ತರ ಬಗ್ಗೆ ಮಾತನಾಡುವುದಕ್ಕೆ ಈ ಬಾಯಿ ಎಂಬುದು ಇರುವುದು. ಈಗ ಯಾರಾದರೂ ಪ್ರಶ್ನಿಸಬಹುದು, ನಾವು ಪ್ರತಿದಿನವೂ ವ್ಯಾಪಾರ ಮಾಡುತ್ತೇವೆ, ಆಗ ವ್ಯಾಪಾರದಲ್ಲಿ ಭಗವಂತನ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ, ವ್ಯಾಪಾರದಲ್ಲಿ ವ್ಯಾಪಾರದ ಬಗ್ಗೆನೇ ಮಾತನಾಡುತ್ತೇವೆ. ಹೀಗಿದ್ದಲ್ಲಿ ನಾವು ವಾಚೋವೇಗವನ್ನು ನಿಯಂತ್ರಿಸಲು ಹೇಗೆ ಸಾಧ್ಯವಾಗುತ್ತದೆ? ಈ ರೀತಿಯಲ್ಲಿ ನಮಗೆ ಪ್ರಶ್ನೆ ಹುಟ್ಟಬಹುದು. ಇದಕ್ಕೆ ಉತ್ತರ ಕೃಷ್ಣ ಪ್ರಜ್ಞೆ. ಈ ಕೃಷ್ಣ ಪ್ರಜ್ಞೆಯೊಂದಿದ್ದರೆ ನಾವು ಏನೇ ಮಾಡಿದರೂ ಅದು ವಾಚೋವೇಗವನ್ನು ಗೆದ್ದಂತೆ. ಈಗ ಕೃಷ್ಣ ಪ್ರಜ್ಞೆಯಲ್ಲಿಲ್ಲದವನು ದುಡಿಯುತ್ತಾನೆ, ವ್ಯಾಪಾರ ಮಾಡುತ್ತಾನೆ. ಯಾರಿಗೆ ಕೃಷ್ಣ ಪ್ರಜ್ಞೆ ಇಲ್ಲವೋ ಅವನು ವ್ಯಾಪಾರ ಮಾಡುತ್ತಾನೆ, ಮತ್ತೆ ಭಗವಂತನ ಭಕ್ತನು ಕೂಡ ವ್ಯಾಪಾರ ಮಾಡುತ್ತಾನೆ. ಆದರೆ ಪ್ರಜ್ಞೆಯು ಬೇರೆ, ಒಬ್ಬ ಕರ್ಮಿಯ ಯೋಚನೆಯೂ ಬೇರೆ, ಭಕ್ತನ ಯೋಚನೆಯೂ ಬೇರೆ. ಕರ್ಮಿಯು ವ್ಯಾಪಾರವನ್ನು ಮಾಡಬೇಕಾದರೆ ಯೋಚಿಸುತ್ತಾನೆ, ನಾನು ನನ್ನ ಹೆಂಡತಿ ಮಕ್ಕಳಿಗಾಗಿ ದುಡಿಯಬೇಕು, ಸಿನಿಮಾಗೆ ಹೋಗಬೇಕು, ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳಬೇಕು, ಹೆಂಡತಿಯನ್ನು ತೃಪ್ತಿಪಡಿಸಬೇಕು, ಸ್ವಂತ ಮನೆಯನ್ನು ಕಟ್ಟಬೇಕು, ಶ್ರೀಮಂತನಾಗಬೇಕು, ನಾನು ಒಡೆಯನಾಗಬೇಕು, ನನಗೆ ಎಲ್ಲರೂ ನಮಸ್ಕರಿಸಬೇಕು, ದೊಡ್ಡವನಾಗಬೇಕು, ಕಾರು ಇತ್ಯಾದಿ ವಸ್ತುಗಳನ್ನು, ತುಂಬ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಿ ನನ್ನ ಶ್ರೀಮಂತಿಕೆಯನ್ನು ನನ್ನ ಸ್ನೇಹಿತರ ಮುಂದೆ ಹಾಗೂ ನೆಂಟರ ಮುಂದೆ ತೋರಿಸಿಕೊಳ್ಳಬೇಕು. ನೋಡಿ, ಈ ರೀತಿಗಳಲ್ಲಿ ಯೋಚಿಸುತ್ತಾನೆ ಒಬ್ಬ ಸಾಧಾರಣ ವ್ಯಕ್ತಿಯು. ಇದು ಸಹಜ. ಆದರೆ ಒಬ್ಬ ಭಕ್ತನು ವ್ಯಾಪಾರ ಮಾಡಬೇಕಾದರೆ ಯೋಚಿಸುತ್ತಾನೆ, ನಾನು ಈ ವ್ಯಾಪಾರಿಯೊಡನೆ ಚೆನ್ನಾಗಿ ಮಾತನಾಡಬೇಕು, ಚೆನ್ನಾಗಿ ಮಾತನಾಡಿ ಚೆನ್ನಾಗಿ ವ್ಯಾಪಾರ ಮಾಡಬೇಕು. ಆಗ ಆ ವ್ಯಾಪಾರದಲ್ಲಿ ಬರುವ ಹಣದಲ್ಲಿ ಕೃಷ್ಣನಿಗಾಗಿ ಏನಾದರೂ ಖರ್ಚು ಮಾಡಬೇಕು. ಕೃಷ್ಣನಿಗೆ ದೇವಾಲಯವನ್ನು ಕಟ್ಟಬಹುದು, ಅಥವಾ ಕೃಷ್ಣನ ದೇವಾಲಯಕ್ಕೆ ಸಹಾಯ ಮಾಡಬಹುದು, ವಿಗ್ರಹ ಆರಾಧನೆಗಳಿಗೆ ಧನವನ್ನು ಉಪಯೋಗಿಸಬಹುದು, ಹೆಂಡತಿ ಮಕ್ಕಳಿಗೆ ರುಚಿ ರುಚಿಯಾದ ಪ್ರಸಾದಗಳನ್ನು ತೆಗೆದುಕೊಟ್ಟು ತೃಪ್ತಿಪಡಿಸಬಹುದು. ಆಗ ಅವರು ಕೃಷ್ಣನಿಗೆ ಇನ್ನೂ ಚೆನ್ನಾಗಿ ಸೇವೆ ಮಾಡುತ್ತಾರೆ, ಹೆಂಡತಿ ಮಕ್ಕಳು. ನಾನು ಇಂದಿನ ಈ ವ್ಯಾಪಾರದಲ್ಲಿ ಚೆನ್ನಾಗಿ ದುಡಿದು ಎಷ್ಟೊಂದು ಮಂದಿಗೆ ಪ್ರಸಾದವನ್ನು ಹಂಚಬೇಕು, ಕೃಷ್ಣನ ಗೀತೆಯನ್ನು, ಭಗವದ್ಗೀತಾ ಯಥಾರೂಪ ಪುಸ್ತಕಗಳನ್ನು ಹಂಚಬೇಕು. ನೋಡಿ, ಈ ರೀತಿಗಳಲ್ಲಿ ಎಲ್ಲ ಒಬ್ಬ ಕೃಷ್ಣ ಭಕ್ತನು ಯೋಚನೆ ಮಾಡುತ್ತಾನೆ. ಕರ್ಮಿಯು ಚೆನ್ನಾಗಿ ವ್ಯಾಪಾರ ಮಾಡಬೇಕೆಂದು ಯೋಚಿಸುತ್ತಾನೆ, ಒಬ್ಬ ಭಕ್ತನು ಕೂಡ ಚೆನ್ನಾಗಿ ವ್ಯಾಪಾರವನ್ನು ಮಾಡಲು ಯೋಚಿಸುತ್ತಾನೆ. ಆದರೆ ಅವರ ಕರ್ಮ ಫಲಗಳ ತ್ಯಾಗದ ಉದ್ದೇಶವು ಬೇರೆ ಬೇರೆ ಆಗಿರುತ್ತದೆ. ಒಬ್ಬನು ತನ್ನ ಇಂದ್ರಿಯಗಳಿಗಾಗಿ ಯೋಚಿಸುತ್ತಾನೆ, ಮತ್ತೊಬ್ಬನು ಭಗವಂತನ ತೃಪ್ತಿಗಾಗಿ ಯೋಚಿಸುತ್ತಾನೆ. ಇಷ್ಟೇ ವ್ಯತ್ಯಾಸ. ಯಾವಾಗ ಒಬ್ಬನು ಭಗವಂತನಿಗಾಗಿ ನಡೆದುಕೊಳ್ಳುತ್ತಾನೋ ಅವನ ಎಲ್ಲ ಮಾತುಗಳು ವಾಚೋ ವೇಗವನ್ನು ಮೀರಿದ್ದು. ಗೋಸ್ವಾಮಿಗಳು ಶ್ರೀಕೃಷ್ಣನ ಬಗ್ಗೆ ಬಿಟ್ಟರೆ ಬೇರೆ ಏನೂ ಮಾತನಾಡುವುದೇ ಇಲ್ಲ. ಒಬ್ಬರು ಗುರುಗಳು ಕೃಷ್ಣನ ಬಗ್ಗೆ ಬಿಟ್ಟರೆ ಬೇರೆ ಏನನ್ನೂ ಮಾತನಾಡುವುದಿಲ್ಲ. ನಂತರ ಮನೋವೇಗ. ಇದು ಸ್ವಲ್ಪ ತುಂಬ ಕಷ್ಟವಾದದ್ದೇ. ಮಾತನ್ನು ಬೇಕೆಂದರೆ ಹೇಗೋ ನಾವು ನಿಯಂತ್ರಿಸಬಹುದು, ಆದರೆ ಈ ಮನಸ್ಸು ಒಂದು ಕೋತಿ ಇದ್ದಂತೆ. ಈ ಮನೋವೇಗವನ್ನು ನಿಯಂತ್ರಿಸುವವನು ನಿಜವಾದ ಗೋಸ್ವಾಮಿ. ಮನಸ್ಸನ್ನು ನಾವು ಶ್ರೀಕೃಷ್ಣನ ಚರಣ ಕಮಲಗಳ ಸೇವೆಯಲ್ಲಿ ತೊಡಗಬೇಕು. ಇದು ಹೇಳಲು ಸ್ವಲ್ಪ ಸುಲಭವಾದರೂ ಮಾಡುವುದು ಸ್ವಲ್ಪ ಕಷ್ಟವೇ. ಆದರೆ ಸತ್ಯವೇನೆಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಈ ಮನಸ್ಸನ್ನು ಕೂಡ ನಾವು ಸುಲಭವಾಗಿ ಗೆಲ್ಲಬಹುದು. ಹೇಗೆ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಈ ಮಂತ್ರದಿಂದ ನಾವು ಒಂದಲ್ಲ ಒಂದು ದಿನ ಮನೋವೇಗವನ್ನು ಸುಲಭವಾಗಿ ಗೆಲ್ಲುತ್ತೇವೆ, ಸತತವಾಗಿ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಏಕೆಂದರೆ ಈ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಉಂಟು. ನಂತರ ಕ್ರೋಧವೇಗ. ಕೋಪವು ಎಲ್ಲರಿಗೂ ತುಂಬ ಬೇಗನೆ ಬರುತ್ತದೆ. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಕೂಡ ಕ್ರೋಧವು ತುಂಬ ಬೇಗನೆ ಬರುತ್ತದೆ. ಏಕೆಂದರೆ ಬೆಳೆಯುವ ವಾತಾವರಣವು ಹಾಗೆ. ಪ್ರತಿನಿತ್ಯವೂ ಚಲನಚಿತ್ರಗಳಲ್ಲಿ, ದೂರದರ್ಶನಗಳಲ್ಲಿ ಅತ್ಯಾಚಾರ ಹಾಗೂ ಕಾಮ. ಒಬ್ಬನು ಪ್ರೀತಿಸುವುದು, ಅಸಹ್ಯವಾಗಿ ಹಾಡಿನಲ್ಲಿ ಆಡುವುದು, ಡ್ಯುಯೆಟ್, ನಂತರ ಇತರರೊಡನೆ ಜಗಳ ಮಾಡುವುದು. ಈಗ ಇವುಗಳನ್ನೇ ನಾವು ನೋಡುತ್ತಲೇ ಇದ್ದರೆ ನಮ್ಮ ಒಂದು ಮನೋಭಾವವು ಏನಾಗುತ್ತದೆ ಎಂದು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಈ ಕ್ರೋಧ ವೇಗವನ್ನು ನಿಯಂತ್ರಿಸದೆ ಗೋಸ್ವಾಮಿಯಾಗಲು ಸಾಧ್ಯವಿಲ್ಲ, ಪರಿಶುದ್ಧ ಭಕ್ತರಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಭಗವಂತನ ಲೀಲೆಗಳನ್ನು ಓದಬೇಕು. ಚಲನಚಿತ್ರಗಳನ್ನು ನೋಡುವ ಬದಲು ಭಗವಂತನ ನಿಜವಾದ ಲೀಲೆಗಳನ್ನು ಓದಬೇಕು, ತಿಳಿದುಕೊಳ್ಳಬೇಕು. ಆಗ ನಾವು ಚಲನಚಿತ್ರಗಳಿಗೆ ಆಕರ್ಷಿತರಾಗುವುದಿಲ್ಲ. ನಂತರ ವೇಗವು ಜಿಹ್ವಾವೇಗ. ಜಿಹ್ವಾ ಅಂದರೆ ನಾಲಿಗೆ. ನಾಲಿಗೆಯು ಕಂಡಿದ್ದೆಲ್ಲ ಕೇಳುತ್ತದೆ. ಇಂದಿನ ಕಾಲದಲ್ಲಿ ಇದು ಅದು ಎಂದಿಲ್ಲ. ರೋಡಿನಲ್ಲಿ ಮಾಡುವ ತಿನಿಸುಗಳು ಮಾತ್ರವಲ್ಲ, ರೋಡಿನಲ್ಲಿ ಮಾಡುವ ತಿನಿಸುಗಳನ್ನು ಬಿಡಿ, ಮಾಂಸ ಪದಾರ್ಥಗಳನ್ನು ಕೂಡ ಬಿಡಿ. ಚಿಕ್ಕ ಮಕ್ಕಳನ್ನು ಸಾಯಿಸಿ ಅವರ ಮಾಂಸದಿಂದ ಮಾಡುವುದನ್ನು ಕೂಡ ತಿನ್ನುತ್ತಾರೆ ಇಂದಿನ ಜನಗಳು. ಇದು ಇಂದಿನ ದುರುಸ್ಥಿತಿ, ತುಂಬ ದುಃಖಕರವಾದ ಪರಿಸ್ಥಿತಿ. ಈ ನಾಲಿಗೆಗೆ ನಾವು ಬರೀ ಕೃಷ್ಣನ ಪ್ರಸಾದವನ್ನು ಕೊಡಬೇಕು, ಬೇರೆ ಏನನ್ನು ಕೊಡಬಾರದು. ಆಗ ಜಿಹ್ವಾವೇಗವನ್ನು ಸುಲಭವಾಗಿ ನಿಯಂತ್ರಿಸಬಹುದು. ನಂತರ ವೇಗವು ಉದರ ವೇಗ, ಹೊಟ್ಟೆ ತುಂಬಿರುತ್ತದೆ ಆದರೂ ಆಹಾರವಿದೆ ಎಂದು ಚೆನ್ನಾಗಿ ತಿನ್ನುವುದು, ರುಚಿಯಾಗಿದೆ ಎಂದು ಚೆನ್ನಾಗಿ ತಿನ್ನುವುದು, ಹೊಟ್ಟೆಗೆ ಕೊಡುವುದು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯಾರು ತಿನ್ನುವುದನ್ನು, ನಿದ್ರಿಸುವುದನ್ನು ಹಾಗೂ ಕಾರ್ಯಗಳನ್ನು ನಿಯಂತ್ರಿಸುತ್ತಾರೋ ಅವರು ಯೋಗಾಭ್ಯಾಸದಿಂದ ಎಲ್ಲ ಭೌತಿಕ ದುಃಖಗಳಿಂದ ಪಾರಾಗಬಹುದು. ಆದ್ದರಿಂದ ನಾವು ಉದರ ವೇಗವನ್ನು ನಿಯಂತ್ರಿಸಬೇಕು. ನಂತರ ವೇಗವು ಉಪಸ್ಥವೇಗ ಅಥವಾ ಕಾಮವೇಗ. ಈ ಕಾಮವೇಗವನ್ನು ನಾವು ನಿಯಂತ್ರಿಸಲೇಬೇಕು, ಖಂಡಿತವಾಗಿ ನಿಯಂತ್ರಿಸಬೇಕು. ನಿಯಂತ್ರಣಗಳಿಲ್ಲದೆ ಕಾಮ ಸುಖಗಳಲ್ಲಿ ತೊಡಗುವವನನ್ನು ಶಾಸ್ತ್ರಗಳಲ್ಲಿ ಗೃಹಮೇದಿ ಎಂದು ಬೈದಿದೆ. ಆದರೆ ಯಾರು ಕಾಮ ವೇಗವನ್ನು ನಿಯಂತ್ರಿಸಿ ಕೃಷ್ಣ ಭಕ್ತಿಯಲ್ಲಿ ಜೀವನವನ್ನು ನಡೆಸುತ್ತಾನೋ ಅವನನ್ನು ಗೃಹಸ್ಥ ಎಂದು ಹೊಗಳುತ್ತದೆ ಶಾಸ್ತ್ರಗಳು. ಬರೀ ಒಬ್ಬ ವ್ಯಕ್ತಿಯನ್ನು ಹೊಗಳುವುದಿಲ್ಲ, ಪುರುಷನನ್ನು ಮಾತ್ರ ಹೊಗಳುವುದಿಲ್ಲ. ಶಾಸ್ತ್ರಗಳು ಅವನು ಇರುವ ಸ್ಥಾನವನ್ನೇ ಆಶ್ರಮ ಎಂದೇ ಹೊಗಳುತ್ತದೆ, ಗೃಹಸ್ಥಾಶ್ರಮವೆಂದೇ ಹೊಗಳುತ್ತದೆ ಶಾಸ್ತ್ರಗಳು. ನೋಡಿ, ನಾವು ಇಲ್ಲಿ ಕೂಡ ವಾತಾವರಣವನ್ನು ಬದಲಾಯಿಸಬೇಕು. ನಾವು ಅಸಹ್ಯವಾದುದನ್ನೆಲ್ಲ ನೋಡಿದರೆ ಈ ವೇಗವನ್ನು ನಿಯಂತ್ರಿಸಲು ಕಷ್ಟವಾಗುತ್ತದೆ. ಆಗಲೇ ಹೇಳಿದಂತೆ ಚಲನಚಿತ್ರಗಳನ್ನು ನೋಡುವುದು, ದೂರದರ್ಶನಗಳನ್ನು ನೋಡುವುದು, ಟಿವಿಯನ್ನು ನೋಡುತ್ತಲೇ ಇರುವುದು, ಇವೆಲ್ಲವೂ ನಮ್ಮ ಮನೋಭಾವವನ್ನು ಬದಲಾಯಿಸುತ್ತದೆ, ನಮ್ಮನ್ನು ಇಂದ್ರಿಯ ತೃಪ್ತಿಗಳಿಗೆ ಆಕರ್ಷಿಸುತ್ತದೆ. ಆದ್ದರಿಂದ ನಾವು ಶ್ರೀಕೃಷ್ಣನ ಭಕ್ತರ ಸಹವಾಸವನ್ನು ಮಾಡಬೇಕು. ಟಿವಿ ಸಹವಾಸವಲ್ಲ, ಶ್ರೀಕೃಷ್ಣನ ಕಥೆಗಳನ್ನು ಕೇಳಬೇಕು, ಚಲನಚಿತ್ರಗಳ ಕಥೆಗಳನ್ನಲ್ಲ. ಆಗ ನಾವು ಸುಲಭವಾಗಿ ಈ ಉಪಸ್ಥವೇಗವನ್ನು ನಿಯಂತ್ರಿಸಬಹುದು. ಯಾರು ಈ ಎಲ್ಲ ವೇಗಗಳನ್ನು ನಿಯಂತ್ರಿಸುತ್ತಾರೋ ಅವರು, ಶ್ರೀಲ ವಿಶ್ವನಾಥ ಚಕ್ರವರ್ತಿಗಳು ಹೇಳುತ್ತಾರೆ, ಅವರು ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಂ ಅಪೀಮಾಂ ಪೃಥಿವೀಂ ಸಶಿಷ್ಯಾತ್. ಪ್ರಪಂಚದಲ್ಲಿ ಪತಿತರಾಗಿರುವ ಜನರನ್ನು ಉದ್ಧರಿಸುವ ಗುರುಗಳಾಗಲು ಅರ್ಹರು. ಈ ರೀತಿಗಳಲ್ಲಿ ಗುರುಗಳಿಗೆ ಅರ್ಹತೆಗಳು ಬೇಕು. ನಂತರ ಒಬ್ಬರು ಗುರುಗಳಾಗಬೇಕಾದರೆ ಹಿಂದಿನ ಗುರುಗಳಿಂದ ನೇಮಿಸಲ್ಪಟ್ಟವರಾಗಿರಬೇಕು, ಹಿಂದಿನ ಆಚಾರ್ಯರಿಂದ ಅಧಿಕೃತವಾಗಿರಬೇಕು. ಆ ಹಿಂದಿನ ಗುರುಗಳು ಕೂಡ ಪರಂಪರೆಯಲ್ಲಿ ಬಂದವರಾಗಿರಬೇಕು. ಈ ರೀತಿಯಲ್ಲಿ ಎಷ್ಟೊಂದು ಅರ್ಹತೆಗಳು ಬೇಕು, ಗುರುಗಳಾಗಲು ಎಷ್ಟೊಂದು ಅರ್ಹತೆಗಳು ಬೇಕು. ಎಲ್ಲರೂ ಗುರುಗಳಲ್ಲ, ವಸ್ತ್ರಗಳನ್ನು ಮಾರ್ಪಡಿಸಿದ ಮಾತ್ರಕ್ಕೆ ಗುರುಗಳಾಗಲಾರರು. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹರೇ ಕೃಷ್ಣ.